श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छदम् शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराश्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे। श्रीगुरुभ्यो नमः। हरिः ओम्। ಮುಂದೆ ಯಮುನಾ ನದಿಯನ್ನ ಸ್ತೋತ್ರ ಮಾಡ್ತಾ ಬರ್ತಾರೆ. ಯಮುನಾ ನದಿ ವಿಶೇಷವಾಗಿ ಹಿಮಾಲಯ ಪರ್ವತದಿಂದ ಯಮುನೋತ್ರಿ ಅಂತ ಅಲ್ಲಿಂದ ಹುಟ್ಟಿರತಕ್ಕಂಥ ಯಮುನೆ ನೂರಾರು ಮೈಲು ಹರಿದು ಬಂದು ಕೊನೆಗೆ ಪ್ರಯಾಗದಲ್ಲಿ ಗಂಗೆಯ ಜೊತೆ ಸೇರ್ತಾಳೆ. ಯಮುನಾ ಆ ಹಿಮವತ್ ಪರ್ವತದಲ್ಲಿ ಯಾವ ಪರ್ವತದಿಂದ ಹುಟ್ಟು ಬರ್ತಾಳೆ ಅಂದರೆ ಕಲಿಂದ ಪರ್ವತ ಅಂತ. ಅದಕ್ಕೆ ಯಮುನೆಗೆ ಕಾಲಿಂದಿ ಕಲಿಂದ ತನಯ ಅಂತ ಹೆಸರು. ವಿಶೇಷವಾಗಿ ಪ್ರಯಾಗದಲ್ಲಿ ನೋಡಬೇಕು, ಯಮುನಾ ನದಿಯ ನೀರು ಕಪ್ಪಾಗಿ ಬರ್ತಾ ಇರುತ್ತೆ, ಗಂಗೆಯ ನೀರು ಬಿಳಿಯಾಗಿ, ಎರಡು ಸಂಗಮ ಪ್ರಾಂತ ಬಹಳ ಚೆನ್ನಾಗಿರುತ್ತೆ. ಎರಡು ನೀರು ಬಹಳ ವ್ಯತ್ಯಾಸ, ಎರಡೂ ನೀರಿನ ಬಣ್ಣ. ಆ ಯಮುನೋತ್ರಿಯಲ್ಲಿ ನೀರು ಬಹಳ ಥಂಡಿ ಇರುತ್ತೆ, ಅಲ್ಲೇ ಹೇಗೆ ಗಂಗೆಯ ಸನ್ನಿಧಾನದಲ್ಲಿ ಬಿಸಿ ನೀರಿನ ಕುಂಡಗಳಿರುತ್ತೋ ಅಲ್ಲೂ ಅದು ಥರ ಇವೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಕಾಲಿಂದಿ ಹೇಳಬೇಕು, ಕಾಲಿಂದಿ ತ್ವಂ ಅಘಾನ್ವಿತಾನಪಿ ಸತಃ ಕೃತ್ವಾ ಪವಿತ್ರಾತ್ಮನೋ ಗಂತುಂ ನೈವ ಕದಾಪಿ ಮುಂಚಸಿ ತವ ಭ್ರಾತುರ್ನಿಕೇತಂ ಪ್ರತಿ ಕಿಂತು ಕ್ಷೀರಪಯೋಧಿವಾಸ ನಿರತಾನ್ ಪ್ರೀತ್ಯಾಕರೋಷಿ ಆಶ್ರಿತಾನ್ ಸ್ನಿಗ್ಧೆ ಭರ್ತರಿ ಕಾಮಿನಿ ಜನರುಚಿ ತತ್ಪಕ್ಷಯೇ ವಹ್ಯಲಂ ಹೇಳ್ತಾ ಬರ್ತಾರೆ. ಹೇ ಕಾಲಿಂದಿ ಯಮುನಾ, ತ್ವಂ ನೀನು, ಅಘಾನ್ವಿತಾನ್ ಅಪಿ ಸತಃ. ಸಜ್ಜನರು ಅದೆಷ್ಟೇ ಪಾಪದಿಂದ ಕೂಡಿಕೊಂಡಿದ್ರು ಕೂಡ ಪವಿತ್ರಾತ್ಮನ ಕೃತ್ವ ಶುದ್ಧವಾದ ಅಂತಃಕರಣ ಬರುವಂತೆ ನೀ ಮಾಡ್ತೀಯಮ್ಮ. ತವ ಭ್ರಾತುಃ ನಿಕೇತಂ ಪ್ರತಿ, ಆ ಸಜ್ಜನರನ್ನ ನಿನ್ನ ಸೋದರನಾಗಿರ್ತಕ್ಕಂಥ ಯಮಧರ್ಮರಾಜರ ಮನೆಗೆ ಹೋಗ್ಲಿಕ್ಕೆ ನೀನು ಕದಾಪಿ ನೈವ ಮುಂಚಸಿ, ನಿನ್ನಲ್ಲಿ ಯಾರು ನಿನ್ನ ದರ್ಶನ, ನಿನ್ನ ಸ್ಪರ್ಶನ, ನಿನ್ನಲ್ಲಿ ಸ್ನಾನ ಯಾರು ಮಾಡುತ್ತಾರೋ ಅವರನ್ನ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಕಿಂತು ಆದರೆ ಹೇಳ್ತಾ ಇದ್ದಾಳೆ, ಪ್ರೀತ್ಯ ಆಶ್ರಿತಾನ್, ನಿನ್ನನ್ನು ಯಾರು ಪ್ರೀತಿಯಿಂದ ಆಶ್ರಯ ಮಾಡಿರ್ತಾರೆ ಅಂಥವರನ್ನ ಕ್ಷೀರಪಯೋಧಿ ವಾಸ ನಿರತಾನ್ ಕರೋಷಿ. ಕ್ಷೀರ ಸಮುದ್ರದಲ್ಲಿರ್ತಕ್ಕಂಥ ಶ್ವೇತದ್ವೀಪದಲ್ಲಿ ವಾಸಕ್ತ, ಅಲ್ಲಿ ಭಗವಂತನ ಅಲ್ಲಿ ವಾಸ ಮಾಡಲಿಕ್ಕೆ ಆಸಕ್ತರನ್ನಾಗಿ ಮಾಡಿಬಿಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಭರ್ತರಿ ಸ್ನಿಗ್ಧೇ ಸತಿ ಹೇಳ್ತಾ ಬರ್ತದೆ. ಗಂಡ ಒಳ್ಳೆ ಸ್ನೇಹಯುಕ್ತನಾಗಿದ್ದವಾಗ ಕಾಮಿನಿ ಜನ ರುಚಿ ಅಲಂ ತತ್ಪಕ್ಷೇಯೇವಹಿ. ಸ್ತ್ರೀಯರು ಯಾವಾಗ್ಲೂ ಗಂಡ ತಮ್ಮನ ಪ್ರೀತಿ ಮಾಡ್ತಾ ಇದ್ರೆ ಅವರ ಪಕ್ಷದಲ್ಲೇ ಯಾವಾಗೂ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಗಂಡ ಯಾರು? ಕ್ಷೀರ ಸಮುದ್ರ ರಾಜ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತನ್ನ ಸೋದರ ಯಾರು? ಯಮಧರ್ಮರಾಜ. ಯಮನಿಗೆ ಗಂಡ ಸಮುದ್ರ ರಾಜ. ಅದಕ್ಕೆ ಪ್ರೀತಿ ಗಂಡನ, ಗಂಡ ತುಂಬಾ ಪ್ರೀತಿ ತೋರ್ತಾರೆ ಇವರ ಮೇಲೆ. ಅದಕ್ಕೆ ಗಂಡನ ಕಡೆಗಿದ್ದವರ ಮೇಲೆ ತುಂಬಾ ಪ್ರೀತಿ. ಯಾರಾದರೆ ಆ ವಿಶೇಷವಾದ ಸಮುದ್ರವನ್ನ, ಕ್ಷೀರ ಸಮುದ್ರವನ್ನ ಆಶ್ರಯಿಸಿಕೊಂಡು ಹೋಗ್ತಾ ಇರ್ತಾರಲ್ಲ, ಅಲ್ಲಿರೋ ಭಗವಂತನ ಕಡೆಗೆ ಅಂಥವರನ್ನ ಚೆನ್ನಾಗಿ ನೋಡ್ತಾಳೆ ಅಂತ. ಅಷ್ಟೇ ಅಲ್ಲ, ತನ್ನ ಸೋದರನ ಮನೆ ಕಡೆಗೆ ಹೋಗಲಿಕ್ಕೆ ಬಿಡೋದೇ ಇಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ನಂತರ ಮುಂದಿನ ಶ್ಲೋಕದಲ್ಲಿ ತ್ರಿವೇಣಿ, ಹೇಳ್ತಾರೆ ತ್ರಿವೇಣಿ ಯಮಘಶ್ರೇಣಿ ಕೃಪಾಣಿ, ತ್ರಿವೇಣಿ ಇಯಂ ಅಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನೀಹಿತ ಮಮಾನೀಹಿತಂ ಆದಹ್ಯಾದ್ ಹಿಮಾನಿ ಅಂಶುಮಾನಿವ, ಹಿಮಾನಿ ಅಂಶುಮಾನಿವ. ಮಮ ಅನಿಹಿತಂ ಆದಹ್ಯಾತ್. ಏನಂತ ಶ್ಲೋಕ ಹೇಳಿ, ತ್ರಿವೇಣಿ ಇಯಂ ಅಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮ ಅನಿಹಿತಂ ಆದಹ್ಯಾತ್ ಹಿಮಾನಿ ಅಂಶುಮಾನಿವ. ಇಲ್ಲ, ಚೆನ್ನಾಗಿ ಹೇಳ್ತಾರೆ. ಆ ತ್ರಿವೇಣಿ ಸಂಗಮವನ್ನು ವರ್ಣನೆ ಮಾಡುತ್ತಾರೆ. ಇಯಂ ತ್ರಿವೇಣಿ, ಈ ತ್ರಿವೇಣಿ ಮುಕ್ತಿಕಾರಿಣಿ, ಮೋಕ್ಷಪ್ರದವಾಗಿರತಕ್ಕಂಥದ್ದು ಈ ತ್ರಿವೇಣಿ. ಅಘಶ್ರೇಣಿ ಕೃಪಾಣಿ, ಅಘ ಅಂದ್ರೆ ಪಾಪಗಳು, ಪಾಪಗಳ ಶ್ರೇಣಿಗೆ ಕೃಪಾಣಿ ಖಡ್ಗದಂತೆ. ಕೃಪಾಣಿ ಅಂದ್ರೆ ಖಡ್ಗ ಹೌದು, ಕತ್ತರಿ ಹೌದು. ನಂತರ ಮಮ ನನ್ನ ಅನಿಹಿತಂ ಅನಿಷ್ಟವನ್ನು ಅಂಶುಮಾನ್ ಹಿಮಾನೀಂ ಇವ, ಸೂರ್ಯ ಮಂಜಿನ ರಾಶಿಯನ್ನು ಸುಟ್ಟಂದ್ರೆ ತೆಗೆದು ಬಿಟ್ಟಂತೆ ಈ ತ್ರಿವೇಣಿ ನನ್ನ ಅನಿಷ್ಟವನ್ನು ನಾಶ ಮಾಡಲಿ ಅಂತ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಯಾಗದಲ್ಲಿ ಸಾಮಾನ್ಯವಾಗಿ ಸುಮಂಗಲಿ ಸ್ತ್ರೀಯರು ವೇಣಿ ದಾನವನ್ನು ಮಾಡುತ್ತಾರೆ, ಕತ್ತರೆಯನ್ನು ಹಾಕ್ತಾರೆ. ಅದಕ್ಕೆ ಕೃಪಾಣಿ ಎಂದು, ಅಂದರೆ ಯಾರು ತಮ್ಮ ಹೆರಳಿಗೆ ಚೂರು ಕತ್ತರೆಯನ್ನು ಹಾಕಿದರೆ ಅವರ ಪಾಪಗಳ ರಾಶಿಯನ್ನೇ ಕತ್ತರಿಸ್ತೇನೆ, ಹಾಗೆ ಪೂರ್ಣ ಕತ್ತರಿ ಹಾಕಬೇಡಿ. ಕೂದಲಿಗೆ ಪೂರ್ಣ ಕತ್ತರಿ ಹಾಕಿದರೆ ಪೂರ್ಣ ಕತ್ತರಿಯೇ ಹಾಕ್ತಾರೆ, ಚೂರು ಮಾತ್ರ. ಸುಮಂಗಲಿ ಸ್ತ್ರೀಯರು ಕೂದಲನ್ನು ಕತ್ತರಿಸುವ ಸಂದರ್ಭ ಅಲ್ಲಿ ಮಾತ್ರ, ನಮ್ಮದು ಜನ್ಮದಲ್ಲಿ ಕತ್ತರಿಸಲೇಬಾರದು ಎಂದು ಸ್ಪಷ್ಟ ಹೇಳ್ತಾರೆ. ಇನ್ನ ಮುಂದೆ ಸ್ತೋತ್ರ ಮಾಡುತ್ತಾರೆ. ಪ್ರಯಾಗ ಮಾಧವೋ ಭೂಯಾತ್, ಪ್ರಯಾಗ ಮಾಧವೋ ಭೂಯಾತ್ ದಯಾವಾರಿ ನಿಧಿ ಹೃದಿ ಪ್ರಕೃಷ್ಟ ಯಾಗ ಸದೃಶಿ ಸಕೃದ್ಯಸ್ಯ ಹಿ ಸಂಸ್ಮೃತಿ. ಆ ಪ್ರಯಾಗದಲ್ಲಿ ವಿಶೇಷವಾಗಿರತಕ್ಕಂಥ ಮಾಧವ ಇದ್ದಾನೆ. ವೇಣಿ ಮಾಧವನ ತೋರೆ ಜಣೆ ತ್ರಿವೇಣಿ ಕಾಣದೇನಿಲ್ಲಲಾರೆ, ವೇಣಿ ಮಾಧವನ ತೋರಿ. ಬಹಳ ಚೆನ್ನಾಗಿ ಒಳ್ಳೆ ಸುಂದರವಾದ ಹಾಡದು. ಅವನನ್ನು ಕಾಣದೆ ನಿಲ್ಲಲಾರೆ ಅಂತ ಹೇಳ್ತಾರೆ. ಅಂತ ಆ ವೇಣಿ ಮಾಧವನ ಹತ್ರ ಬರ್ತಾ ಇದ್ದಾರೆ. ದಯಾವಾರಿ ನಿಧಿ, ಆ ವೇಣಿ ಮಾಧವ ಪ್ರಯಾಗ ಮಾಧವ ತುಂಬ ದಯಾನಿಧಿ ಆಗಿದ್ದಾನೆ. ದಯಾ ಸಮುದ್ರ ಅಷ್ಟೇ ಅಲ್ಲ, ಪ್ರಯಾಗ ಮಾಧವ ಹೃದಯ ಭೂಯಾತ್, ಈ ಪ್ರಯಾಗ ಮಾಧವ ನನ್ನ ಹೃದಯದಲ್ಲಿ ಸದಾ ಇರಲಿ. ಯಸ್ಯ ಸಕೃತ್ ಸಂಸ್ಮೃತಿ, ಯಾರ ಒಂದು ಸಲ ಸ್ಮರಣೆ ಮಾಡಿದರೆ ಸಾಕು ಪ್ರಯಾಗ ಮಾಧವ ಅಂತ, ಅದು ಪ್ರಕೃಷ್ಟ ಯಾಗ ಸದೃಶಿ. ಒಮ್ಮೆ ದೇವರ ಸ್ಮರಣೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಸಮಾನ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ನಂತರ ಯದ್ಯಪಿ ಪ್ರಯಾಗದಲ್ಲಿ ಸಂಧ್ಯಾಮಠ ಅಂತಿದೆ, ಆ ಸಂಧ್ಯಾಮಠದಲ್ಲಿ ವಾದಿರಾಜರು ಅಲ್ಲಿ ಇರುವಾಗ ವೇದವ್ಯಾಸರು ದರ್ಶನ ಕೊಟ್ಟು ಲಕ್ಷಾಲಂಕಾರ ಮಾಡು ಅಂತ ಆಜ್ಞಾಪನ ಮಾಡಿದ್ರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಒಂದು ಅಂದರೆ ಪ್ರಕೃಷ್ಟವಾದ ಯಾಗ ಮಾಡಿದರು, ಅದಕ್ಕೆ ಅದು ಪ್ರಯಾಗ ಅಂತ ಹೆಸರು ಬಂದಿದೆ ಅಂತ ಸ್ಕಂದ ಪುರಾಣದಲ್ಲಿ ಪ್ರಯಾಗ ಕ್ಷೇತ್ರ ಮಹಾತ್ಮ್ಯವನ್ನು ಚೆನ್ನಾಗಿ ಹೇಳ್ತಾ ಅದನ್ನು ತೋರಿಕೊಡ್ತಾರೆ ವಾದಿರಾಜರು. ಈ ಪ್ರಯಾಗ ಮಾಧವನನ್ನು ಒಮ್ಮೆ ನಿತ್ಯ ಸ್ಮರಣೆ ಮಾಡಿದರೆ ಯಾಗ ಮಾಡಿದ ಫಲ ಸ್ವಾಮಿ ಕೊಡ್ತಾ ಇದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದ. ನಂತರ ಗಂಗಾ ನದಿಯನ್ನು ವರ್ಣನೆ ಮಾಡ್ತಾರೆ. ಗಂಗಾ ನದಿ ಗಂಗೋತ್ರಿ ಎಂಬ ಕಡೆ ಹುಟ್ಟಿ ತೊಟ್ಟು ತೊಟ್ಟು ತೊಟ್ಟಾಗಿ ಬಂದು 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 ವಿಶೇಷವಾಗಿ ಹರಿದು ಬರ್ತಾಳೆ. ನಂತರ ಈ ಗಂಗೋತ್ರಿ ಅಂತ ಏನು ಬರ್ತಾ ಇದೆ, ಗಂಗೋತ್ರಿಯಿಂದ 18 ಮೈಲ್ ದೂರದಲ್ಲಿ ಗೋಮುಖ ಅಂತಿದೆ, ಅಲ್ಲಿ ನಿಜವಾದ ಗಂಗೆಯ ಉದ್ಗಮ ಸ್ಥಾನ. ದೇವರ ಪಾದದಿಂದ ಹುಟ್ಟಿರ್ತಕ್ಕಂತಹ ಗಂಗೆ ರುದ್ರದೇವರ ತಲೆಗೆ ಬಂದು ಮೊದಲು ಬಂದದ್ದೇ ಆ ಪ್ರಾಂತಕ್ಕೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಮುಂದೆ ತ್ವಂ ದೀನೇಶು ಹೇಳಿ, ತ್ವಂ ದೀನೇಶು ದಯಾವತೀತಿ ವಿದಿತಂ ಯದ್ ಬ್ರಹ್ಮ ಹಸ್ತಾಶ್ರಯಂ ಪ್ರಾಪ್ತಾಥಾಚ್ಯುತ ಪಾದಸಂಗಮಹಿತ ಪಶ್ಚಾಚ್ಚನಾಕಂಗತ ಸೌವರ್ಣಾಚಲ ಶೃಂಗಮೆಚ್ಚ ಮುದಿತ ಶಂಭೋ ಶಿರಸಂಗತಾಪಿ ಅಸ್ಮಾಕಕ್ಷಿತಿಮಂಡಲೇ ತ್ರಿಪಥಗೇ ತುಷ್ಟಾಸಿ ಅಭೀಷ್ಟಪ್ರದ ಹೇಳ್ತಾರೆ. ಹೇ ತ್ರಿಪಥಗೇ, ಮೂರು ಪಥ ಮೂರು ಮಾರ್ಗಗಳಲ್ಲಿ ಬರತಕ್ಕಂಥವಳು, ಹೇಗೆ ಸ್ವರ್ಗ ಭೂಮಿ ಪಾತಾಳ ಸಂಚಾರ ಮಾಡ್ತಾಳಾದ್ದರಿಂದ ತ್ರಿಪಥಗ ಅಂತ ಹೇಳ್ತ. ಅಂಥ ಹೇ ತ್ರಿಪಥಗೆ ತ್ವಂ ನೀನು, ದೀನೇಶು ದಯಾವತಿ ಇತಿ ವಿದಿತಂ, ಪಾಪದಿಂದ ದುಃಖಿತರಾಗಿರ್ತಾರೆ ಅಂಥವರ ಪಾಪವನ್ನು ಕಳೆಯುವುದರಲ್ಲಿ ಪೂರ್ಣ ದಯಾವಂತಳು ಅಂತ ಪ್ರಖ್ಯಾತಳಾಗಿದೆ. ಆದ್ದರಿಂದ ಬ್ರಹ್ಮಹಸ್ತಾಶ್ರ ಪೂರ್ವಂ ಬ್ರಹ್ಮಹಸ್ತಾಶ್ರಯಂ ಪ್ರಾಪ್ತ, ಮೊದಲು ನೀನು ಎಲ್ಲಿಂದ ಬಂದದ್ದು ಅಂದರೆ ಬ್ರಹ್ಮದೇವರ ಕೈಯಲ್ಲಿರುವ ಕಮಂಡಲವನ್ನು ಆಶ್ರಯ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದಿ. ಅಥ ನಂತರದಲ್ಲಿ ಅಚ್ಯುತ ಪಾದ ಸಂಗ ಮಹಿತ, ಪಾದ ಸಂಗಾತ ಮಹಿತ ಅಂದರೆ ಅಚ್ಯುತನ ಪಾದದ ಸಂಗ ಮಾಡಿ ಅದರಿಂದಾಗಿ ಪುಜ್ಜಳಾದಿ. ನಂತರ ಪಶ್ಚಾತ್ ನಂತರ ನಾಕಂಗತ ಸ್ವರ್ಗಲೋಕವನ್ನು ಸೇರಿ ಅಲ್ಲಿ ಹರಿತ್ಯಮ್ಮ. ನಂತರ ನಂತರ ಸೌವರ್ಣಾಚಲ ಶೃಂಗಂ ಸುವರ್ಣಮಯವಾಗಿರತಕ್ಕಂಥ ಮೇರು ಪರ್ವತದ ಶಿಖರವನ್ನ ಏತ್ಯ ಹೊಂದಿ ಮುದಿತ ಅಲ್ಲಿ ಸಂತೋಷಪಟ್ಟು. ನಂತರ ಶಂಭೋ ಶಿರಸಂಗತಾಪಿ ರುದ್ರದೇವರ ಶಿರಸ್ಸನ್ನು ಸೇರಿದರೂ ಕೂಡ ಆಸ್ಮಾಕಕ್ಷಿತಿ ಮಂಡಲೇ ನಮ್ಮ ಭೂಪ್ರದೇಶ ಭರತ ಭೂಪ್ರದೇಶದಲ್ಲಿ ತುಷ್ಟ ಅಭೀಷ್ಟಪ್ರದಾಸಿ ಸಂತೋಷಪಟ್ಟು ಎಲ್ಲ ವಿಶೇಷವಾಗಿ ಅನುಗ್ರಹ ಮಾಡತಕ್ಕಂಥವಳಾಗಿದೆಯಮ್ಮ, ಆದ್ದರಿಂದ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಭಾರತದಲ್ಲಿ ವಿಶೇಷವಾಗಿ ಅರ್ಜುನ ಹೇಳತಕ್ಕಂಥ ಮಾತು, ಗಂಗೆಯೇ ಒಂದು ಭಾಗ ಭೂಮಿಗೆ ಬರುವಾಗ ಯಮಧರ್ಮರಾಜರ ಪಟ್ಟಣಕ್ಕೆ ಹರಿದು ಹೋಗ್ತಾ ಇದ್ದಾರೆ. ಮೂರು ಮಾರ್ಗದಲ್ಲಿ ಪಶ್ಚಿಮ ಪೂರ್ವ ಪಶ್ಚಿಮ ಉತ್ತರ ಮಾರ್ಗಗಳಲ್ಲಿ ಶುದ್ಧ ಜಲವಾಗಿ ಅಮೃತ ಜಲವಾಗಿ ಹರಿಯುವಂಥ ಗಂಗೆ ದಕ್ಷಿಣ ಮಾರ್ಗದಲ್ಲಿ ವೈತರಣಿಯಾಗಿ ಹರಿಯುತ್ತಾಳೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲಿ ಶಂಭೋಹ ಶಿರಸಂಗತಾಪಿ, ಅಮ್ಮ ನೀನು ಉತ್ತಮರಾಗಿರತಕ್ಕಂಥ ರುದ್ರದೇವರ ಶಿರಸ್ಸನ್ನು ಆಶ್ರಯ ಮಾಡಿಕೊಂಡು ಬಂದೀಯ. ನಾವು ಸಾಮಾನ್ಯ ಉತ್ತಮ ಸ್ಥಾನಕ್ಕೆ ಬಂದ ಮೇಲೆ ಮತ್ತು ಕಡಿಮೆ ಸ್ಥಾನಕ್ಕೆ ನಾವು ಬರಲ್ಲ, ಆದರೆ ನಿನ್ನ ದಯೆಯಿಂದ ನಮ್ಮ ಮೇಲೆ ದಯೆಯಿಂದ ರುದ್ರದೇವರ ಶಿರಸ್ಸಿಗೆ ಬಂದು ನಂತರ ನಮಗಾಗಿ ಬಂದಿದೆಯಮ್ಮ, ಅದಕ್ಕೆ ನನಗೆ ನಮಸ್ಕಾರ ಅಂತ ವಾದಿರಾಜ ಗುರು ಸಾರ್ವಭೌಮರು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನ ಮುಂದಿನ ಸ್ತೋತ್ರವನ್ನ ಗಂಗೆ ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಗಂಗಾ ಸ್ತೋತ್ರವನ್ನು. ಆದೌ ಪಾದ ತಲೋರ್ಧ್ವ ಭಾಗ ಮಹಸ, ರಕ್ತ ನೀಲಾಹರೇ ಸ್ವರ್ಗಸ್ತ್ರೀ ಕುಚಕುಂಕುಮಾಂಕ ನಯನೋಪಾಂತ ಶ್ರಿಯಾಭ್ಯಂತರೇ ಅಂತೆ ಶಂಭು ಕಪರ್ದ ಪನ್ನಗ ಗಲ ಶ್ರೇಣೀಜ್ವಲ ಜ್ಯೋತಿಷ ಜನ್ಮಾರಭ್ಯ ಸರಸ್ವತಿ ಸರಸ್ವತಿ ನತನಯ ಸಂಗೇವ ಗಂಗಾಸ್ತಿ ಇಲ್ಲ ಹೇಳ್ತಾ ಇದ್ದಾರೆ. ಸರಸ್ವತಿ ಇನತನಯ ಸಂಗೇವ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಯಾವ ಗಂಗಾ ಆದೌ ಆದಿಯಲ್ಲಿ ವಿಷ್ಣು ಪಾದದಿಂದ ಹೊರಡುವಂತಹ ಸಂದರ್ಭದಲ್ಲಿ ಹರೇ ಹೇ ಶ್ರೀಮನ್ನಾರಾಯಣನ ಪಾದ ತಲ ಊರ್ಧ್ವ ಭಾಗ ಮಹಸ, ದೇವರ ಪಾದದ ತಳಭಾಗ ಮತ್ತು ಕಳ ಮೇಲ್ಭಾಗಗಳ ಕಾಂತಿ, ಆ ಕಾಂತಿ ಹೊಳೆಯುತ್ತಾ ಇದೆ. ಆ ಕಾಂತಿಯಿಂದ ದೇವರ ಪಾದದ ತಳದಲ್ಲಿ ನೀಲ, ಮೇಲೆ ಕೆಂಪು, ಅದರಿಂದ ರಕ್ತ ನೀಲ, ರಕ್ತ ನೀಲ ಎರಡೂ ಬಣ್ಣ ಸೇರಿ ಬರ್ತಾ ಇದ್ದಾಳೆ ಗಂಗಾ. ಅಭ್ಯಂತರೇ ನಂತರ ಮಂತು ಮಧ್ಯದಲ್ಲಿ ಸ್ವರ್ಗಸ್ತ್ರೀ ಕುಚಕುಂಕುಮಾಂಕ ನಯನೋಪಾಂತಶ್ರೀಯ, ಆ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ದೇವಸ್ತ್ರೀಯರು ಅವರ ಸ್ತನ ಪ್ರದೇಶದಲ್ಲಿರ್ತಕ್ಕಂಥ ಕುಂಕುಮ, ಆ ಕೇಸರಿಯ ಲೇಪನದಿಂದ, ಆ ಕಾಂತಿಯಿಂದ, ಹಾಗೆ ಅವರ ಕಣ್ಣಿನ ಕಾಂತಿಯಿಂದ ಮತ್ತು ಏನಾದ್ಲು ರಕ್ತ ನೀಲ. ನಂತರ ಮತ್ತು ಅಂತೆ ಕೊನೆಯಲ್ಲಿ ಶಂಭು ಕಪರ್ದ ಪನ್ನಗ ಗಲ ಶ್ರೇಣಿ ಜ್ವಲ ಜ್ಯೋತಿಷ, ಶಂಭು ರುದ್ರದೇವರ ಕಪರ್ದ ಅಂದ್ರೆ ಜಟಾಜೂಟ, ಅಲ್ಲಿರತಕ್ಕಂಥ ಪನ್ನಗ ಅಸರ್ಪಗಳ ಪನ್ನಗ ಗಲ ಶ್ರೇಣಿ, ಆ ಸರ್ಪಗಳ ಕಂಠ ಪಂಕ್ತಿ, ಅದರಿಂದ ಉಜ್ವಲವಾದ ಪ್ರಕಾಶ, ಅದಂದ್ರೆ ರುದ್ರದೇವರ ಜಟ ಕೆಂಪು, ಇದು ಕಪ್ಪು, ಅದರಿಂದಾಗಿ ರಕ್ತ ನೀಲ, ಮೊದಲೂ ರಕ್ತ ನೀಲ, ಮಧ್ಯದಲ್ಲೂ ರಕ್ತ ನೀಲ, ಕೊನೆಯಲ್ಲೂ ರಕ್ತ ನೀಲ ಆಗಿದ್ಯ ಅಂತ ಸಾ ಗಂಗಾ. ಆ ಗಂಗೆ ಜನ್ಮಾರಭ್ಯ ಹುಟ್ಟಿದ ಸ್ಥಾನದಿಂದ ಆರಂಭಿಸಿ ಸರಸ್ವತಿ ಈನತನಯ ಸಂಗ ಇವ ಹೇಳ್ತಾರೆ. ಸರಸ್ವತಿ ಸಾಮಾನ್ಯವಾಗಿ ಅಲ್ಲಿ ವರ್ಣನೆ ಮಾಡುವುದು ಗಂಗೆ ಬಿಳಿ ಯಮುನಾ ನೀಲಿ ಅಂದ್ರೆ ಕಪ್ಪು ನೀಲಿ, ಆ ಗಂಗೆ ಬಿಳಿ ಸರಸ್ವತಿ ಕೆಂಪು ಅಂತ ವರ್ಣನೆ ಮಾಡ್ತಾರೆ. ಆ ರೀತಿಯಲ್ಲಿ ಆದಿಯಿಂದಲೂ ಕೂಡ ಅಂದ್ರೆ ಆಕೆ ಪ್ರಯಾಗಕ್ಕೆ ಬಂದ್ಲು, ಅಲ್ಲಿ ಸರಸ್ವತಿ ಮತ್ತು ಯಮುನೆಯರ ಸಂಘ ಆಯಿತು. ಅವಾಗ ವಾದಿರಾದರಲ್ಲಿ ಹೇಳ್ತಾ ಇದ್ದಾರೆ, ಇದು ಇವಾಗಾದದ್ದಲ್ಲ, ಮೊದಲಿಂದಲೂ ಸಂಘ ಇದ್ದಂತೇನೆ ಇದೆ. ಯಾಕೆ ಸರಸ್ವತಿಯ ಕೆಂಪು, ಯಮುನೆಯ ನೀಲ, ರಕ್ತ ನೀಲ ವರ್ಣ ಆದಿಯಲ್ಲೂ ಮಧ್ಯದಲ್ಲೂ ಕೊನೆಯಲ್ಲೂ ಎಲ್ಲಾ ಕಡೆ ಇದೆಯಪ್ಪ. ಅದರಿಂದ ಆಕೆಗೆ ಸರಸ್ವತಿ ಮತ್ತು ಯಮುನೆಯರ ಸಂಪರ್ಕ ಮೊದಲಿಂದಲೂ ಹೀಗೆ ಅಂತ, ಆ ರೀತಿ ಇದ್ದಂತೆ ಇದ್ದಾಳೆ ಅಂತ ಹೇಳಿದ್ರು, ಸತ್ಯವಾಗೂ ಇದೆ. ಅದರಿಂದ ಗಂಗೆಯಲ್ಲಿ ಎಲ್ಲಾ ದೇವತೆಗಳು ವಿಶೇಷವಾಗಿ ಸೇರಿಕೊಂಡಿರ್ತಾರೆ ಆಕೆಯ ಸ್ಪರ್ಶಗಾಗಿ. ಆ ರೀತಿಯಲ್ಲಿ ಸಾ ಗಂಗಾ ಜನ್ಮಾರಭ್ಯ ಸರಸ್ವತಿ ಈನತನಯ ಸಂಗಾಯಿವ, ಸರಸ್ವತಿ ಈನತನಯ ಅಂದ್ರೆ ಸೂರ್ಯದೇವರ ಮಗಳು ಯಾರು, ಯಮುನಾದೇವಿ. ಆ ಇಬ್ಬರ ಸಂಗ ಇದ್ದವಳಂತೆ ಶೋಭಿಸ್ತಾ ಇದ್ದಾಳೆ ಅಂತ ವಿಶೇಷವಾಗಿ ಗಂಗೆಯನ್ನ ಸ್ತೋತ್ರ ಮಾಡ್ತಾ ಬರ್ತಾ ಇದ್ದ. ನಂತರ ಮುಂದೆ ಗಂಗೆಯನ್ನ ಅನೇಕ ಶ್ಲೋಕಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ.